ಇದು ವಿಶೇಷ ಇದೆ. ನಾವು ಸೋತರೂ ಪರವಾಗಿಲ್ಲ, ಯೋಗ್ಯರಿಗೆ ಕಲ್ಯಾಣವಾಗಬೇಕು. ನಿಜವಾಗ್ಲೂ ಭೀಮಸೇನ ಸೋತಿಲ್ಲ, ಮೇಲ್ನೋಟಕ್ಕೆ ಹಾಗೆ ಅನಿಸುತ್ತೆ. ಕೃಷ್ಣ ಕಾಳಿಂಗನ ಕೈಯಲ್ಲಿ ಮೊದಲು ಸಿಕ್ಕಾಗದಾರೆ ಏನು ತಿಳ್ಕೊಂಡ್ಬಿಟ್ರು, ಓಹ್ ಕೃಷ್ಣನೂ ವಶವಾಗಿಬಿಟ್ಟ, ಕೃಷ್ಣನೂ ಹಿಡಿದುಬಿಟ್ಟ ಅಂತಾನೆ ತಿಳ್ಕೊಂಡ್ರು. ಆದರೆ ಯಾವಾಗ ಆ ಜನಗಳೆಲ್ಲ ದುಃಖ ಪಡೋದನ್ನು ಕೃಷ್ಣ ನೋಡಿದನೋ, ತಕ್ಷಣ ಅದರ ಮೇಲೆ ಕುಣಿಲಕ್ಕೆ ಪ್ರಾರಂಭ ಮಾಡಿದರೆ ಆಗ ಅದರ ಕಾಳಿ ಆ ಶರಣಾಗತನಾಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಹೇಗೆ ಹಿಂದಿನವರ ಉದ್ಧಾರಣ ದೊಡ್ಡ ಜವಾಬ್ದಾರಿ ಅದು ಬಂತು ನಮಗೆ. ನಾವು ಬದುಕಿರೋದೇ ಅವರಿಂದ, ನಮ್ಮ ದೇಹ ಬಂದಿರೋದೇ ಅವರೇ, ಆದ್ದರಿಂದ ನಮ್ಮ ಪೂರ್ವಜರನ್ನು ನಾವು ಮರೆ ಹಾಗಿಲ್ಲ. ಪಿತೃಕಾರ್ಯಾದಿಗಳು ಬರೋದು ಅದಕ್ಕೋಸ್ಕರನೇ, ಅವರಿಗೂ ನಮಗೇನು ಸಂಬಂಧ ಇಲ್ಲ ಅನ್ನೋ ಭಾವನೆ ಬಂದರೆ ಅದು ಭಾರಿ ತಪ್ಪದು. ಇವತ್ತು ನಮ್ಮ ಅಸ್ತಿತ್ವಕ್ಕೆ ಅವರ ಒಂದು ದೊಡ್ಡ ಕಾಣಿಕೆ ಇರೋದ್ರಿಂದ ಹಿಂದಿನವರನ್ನು ನಮ್ಮ ಶಕ್ತಿ ಇದ್ದಷ್ಟು ಉದ್ಧಾರ ಮಾಡಬೇಕಾದ ದೊಡ್ಡ ಕರ್ತವ್ಯ. ಭೀಮಸೇನ ಕಾರ್ಯದಲ್ಲಿ, ಧರ್ಮರಾಜನ ಕಾರ್ಯದಲ್ಲಿ ಅವೆಲ್ಲ ಸಹ ಕಾಣ್ತಾ ಇವೆ. ಮುಂದೆ ಅಲ್ಲಿ ಇದ್ದಾಗಲೇ ಸ್ವತಃ ಅವರ ಕಾರ್ಯ ಮೆಚ್ಚಿದ್ದಕ್ಕೆ ಗುರುತದು ಒಂದು ಪಾಂಡವರ ಕಾರ್ಯ ತನ್ನ ಪ್ರಿಯವಾಗಿದೆ ಅಂತ ಹೇಳೋದಕ್ಕೆ ಕೃಷ್ಣನ ಸ್ಮರಣೆ ಬಂದರೇನೆ ಒಂದು ಕಾರ್ಯ ಯಶಸ್ವಿ ಅಂತ ನಾವು ಕರೆಯೋದಾದರೆ, ಕೃಷ್ಣನೇ ಬಂದು ಸ್ವೀಕಾರ ಮಾಡಿದರೆ ಎಷ್ಟು ಮಹತ್ವ ಬರುತ್ತಾಗ. ಕೃಷ್ಣ ಸತ್ಯಭಾಮ ಸಮೇತನಾಗಿ ಬಂದನಂತೆ, ಅದನ್ನು ಆಚಾರ ಹಿಡಿತಾರೆ. ಪರಮಾತ್ಮ ತಾನು ಒಬ್ಬನೇ ಬರೋದಿಲ್ಲ, ಮಹಾಲಕ್ಷ್ಮಿಯ ಸಮೇತನೇ ಬರ್ತಾನೆ. ದೇವರಲ್ಲಿ ಯಾರು ಸರಿಯಾಗಿ ಭಕ್ತಿ ಮಾಡ್ತಾರೆ ಅವರಿಗೆ ಎಂದೂ ಸಹ ದಾರಿದ್ರ್ಯ ಬರೋದಿಲ್ಲ ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯ. ಇದು ಭಗವದ್ಭಕ್ತರು ದರಿದ್ರು ಅಂತ ತಿಳ್ಕೊಂಡಿದ್ರೆ ತಪ್ಪದು. ಸರಿಯಾದ ರೀತಿಯಲ್ಲಿ ಭಗವಂತನ ಆರಾಧನೆ ಮಾಡಿದವರಿಗೆ ಎಂದೂ ಸಹ ದಾರಿದ್ರ್ಯ ಬರೋದಿಲ್ಲ. ಅದಕ್ಕೆ ಕೃಷ್ಣ ಸತ್ಯಭಾಮ ಸಮೇತ ಬರ್ತಿರೋದೇ ಕಾರಣ. ಅದಕ್ಕೆ ಮಹಾಭಾರತ ಪ್ರಾರಂಭದಲ್ಲಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ, ಆಚಾರ್ಯ ಶ್ಲೋಕಕ್ಕೆ ಅರ್ಥ ಬರೀತಾ ಹೇಳ್ತಾರೆ. ಎಚ್ಚರಿಕೆ, ಯಾಕೆ ನಮಸ್ಕಾರ ಮಾಡಬೇಕು? ನಮಗೆ ನಾರಾಯಣ ಬೇಕು, ಅವನು ಮೋಕ್ಷ ಕೊಡತಕ್ಕಂಥ ದೇವರು. ಆದರೆ ನಾರಾಯಣ ನಮಗೆ ಬೇಕೇ ಬೇಕು. ನರೋತ್ತಮ ಅಂದರೆ ವಾಯುದೇವರು, ಅವರ್ಯಾತಕ್ಕೆ ಬೇಕು? ದೇವರ ಹತ್ರ ಎಲ್ಲ ಜೀವರನ್ನು ಕರೆದೊಯ್ದು ಮೋಕ್ಷ ಕೊಡಿಸ್ತಕ್ಕಂಥವರಾದ್ದರಿಂದ ವಾಯುದೇವರು ನಮಗೆ ಬೇಕು. ಆಮೇಲೆ ನರ ಅರ್ಜುನ ಯಾತಕ್ಕೆ ಬೇಕು ಅಂತ ಕೇಳಿದರೆ, ಅರ್ಜುನ ನರ ಭೀಮಸೇನ ನರೋತ್ತಮ ಅಂದರೆ ಅತ್ಯಂತ ಮುಖ್ಯ ಸಾಧಕ ವಾಯುದೇವರು, ಉಪಸಾಧಕ ನರಶ್ಚೋಕ್ತ, ಅನಂತರದ ಸಾಧಕರ ನೆಕ್ಸ್ಟ್ ಬೆಸ್ಟ್ ಅಂತ ಹೇಳುತ್ತಾರೆ. ಆ ಗುಂಪಿನಲ್ಲಿ ಪಾಂಡವಾನಾಂ ಧನಂಜಯ ಹೇಳಿದ ಹಾಗೆ ಭೀಮನ ಅನಂತರದ ಸ್ಥಾನ ಅರ್ಜುನನದು. ಆತ ಭೀಮ ಜ್ಞಾನಾದಿಗಳಲ್ಲಿ ಕೋವಿದನಾದರೆ, ಸರ್ವಗುಣ ಸಂಪನ್ನನಾದರೆ ಅರ್ಜುನ ವಿಶೇಷದ ಶಸ್ತ್ರಶಾಸ್ತ್ರ ಪ್ರವೀಣ, ಅದರ ಸಂಕೇತ. ಆಮೇಲೆ ಬರೋದು ದೇವೀಂ ಸರಸ್ವತೀಂ ವ್ಯಾಸಂ, ನಮಗೆ ದೇವಿ ಅಂದರೆ ಲಕ್ಷ್ಮೀದೇವಿ ಅಂತ ಅರ್ಥ. ಉಳಿದೆಲ್ಲರನ್ನು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ, ನಮಿಸಿ ನಾರಾಯಣನ ನರನ ಪುರುಷೋತ್ತಮನ ವ್ಯಾಸ ವಾಗ್ದೇವಿಯರ ಬಳಿಕ ಪೇಳುವುದು ಜಯವ ಅಂದರೆ ಟ್ರಾನ್ಸ್ಲೇಟ್ ಮಾಡಿಬಿಡ್ತಾರೆ. ಅಲ್ಲಿ ದೇವೀಂ ಸರಸ್ವತೀಂ ಅಂತಿದ್ದಾರೆ, ಸರಸ್ವತೀಂ ದೇವೀಂ ಅಂತ ಅನ್ವಯ ಮಾಡಿಬಿಡ್ತಾರೆ. ಸರಸ್ವತೀ ದೇವಿ ಅಲ್ಲ, ದೇವೀಂ ಅಂದರೆ ಮಹಾಲಕ್ಷ್ಮೀಂ ಅಂತ ಅರ್ಥ. ಸರಸ್ವತೀಂ ಸರಸ್ವತೀಂ ಅಂತ ಅರ್ಥ. ದೇವಿ ಅಂದರೆ ಮಹಾಲಕ್ಷ್ಮಿ, ದೇವಿ ಮಂಗಲ ದೇವತಾ ಅಂತ ಹೇಳಬೇಕಾದ್ರೆ ಮಹಾಲಕ್ಷ್ಮಿ ದೇವಿ. ಸರ್ವಮಂಗಲ ಮಂಗಲ್ಯೆ ಶಿವೇ ಸರ್ವಾರ್ಥ ಚೈತ್ಯ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತಿ. ದೇವಿ ಎಂಬುದು ಮಹಾಲಕ್ಷ್ಮಿಯನ್ನು ಹೇಳ್ತಕ್ಕಂಥ ಪದ, ಅನಂತರ ಇತರ ದೇವಿಯನ್ನು ಹೇಳ್ತಕ್ಕಂಥ ಪದ. ಆಮೇಲೆ ಸರಸ್ವತಿ ಯಾತಕ್ಕೆ ಬೇಕು, ಮಹಾಲಕ್ಷ್ಮಿ ಯಾತಕ್ಕೆ ಬೇಕು ಆಚಾರ ಹೇಳ್ತಾರೆ. ಲಕ್ಷ್ಮೀರ್ ಭಾಗ್ಯಸ್ಯ ದೇವತಾ, ನಾವಿವತ್ತು ಏನೇ ಸಾಧನೆ ಮಾಡಬೇಕು ಅಂತಿದ್ರೆ ಮಹಾಲಕ್ಷ್ಮಿ ಬೇಕೇ ಬೇಕು, ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಕಾರ್ಯಕ್ರಮ ಬಂದು ಫಂಡ್ ಶುರು ಮಾಡ್ತಾರೆ, ಫೈನಾನ್ಸ್ ಎಲ್ಲಿಂದ ಬರಬೇಕು? ಇಲ್ಲದ್ರೆ ಯಾವ ಕಾರ್ಯಕ್ರಮನೂ ಆಗೋದೇ ಇಲ್ಲ. ಆದ್ದರಿಂದ ಲಕ್ಷ್ಮೀರ್ ಭಾಗ್ಯಸ್ಯ ದೇವತ, ಭಾಗ್ಯಹೀನಾದ ಮನೆಗೆ ಎಂದು ಕಾರ್ಯ ಸಾಧನೆ ಮಾಡಲಿಕ್ಕಾಗ. ಸಂಪತ್ತು ನಮಗೆ ಬೇಕು, ಮೆರಿಲಕ್ಕಲ್ಲ, ಲಕ್ಸುರಿಗಲ್ಲ. ಇವತ್ತು ಒಳ್ಳೆ ಕಾರ್ಯ ಮಾಡಬೇಕು ಅಂತಂದ್ರೆ ಸಂಪತ್ತಿಲ್ಲದ್ರೆ ಮಾಡಲಿಕ್ಕಾಗೋದೇ ಇಲ್ಲ. ಆ ದೃಷ್ಟಿಯಿಂದ ಹರಿಗುರುಗಳ ಸೇವೆಗೂ ಸಂಪತ್ತು ಬೇಕು. ಆದ್ದರಿಂದ ದೇವಿ ಎಂಬಂತ ಕರೆದಿದ್ದ. ಅದರ ಆಚಾರ್ಯರ ಅರ್ಥ ಬರೀಬೇಕಾದ್ರೆ ಎಷ್ಟು ಜನಕ್ಕೆ ನಮಸ್ಕಾರ ಮಾಡಿ ಎಷ್ಟು ಔಚಿತ್ಯ ಇದೆ ಅಂತ ತೋರಿಸ್ತಾರೆ. ಸುಮ್ಮನೆ ಕಣ್ಮುಚ್ಕೊಂಡು ಮಾಡಿದ ಮಂಗಲಾಚರಣೆ ಎಲ್ಲದು. ಉಗ್ರಶ್ರ ಓದುವ ಸೂತ ಪುರಾಣಿಕರು ಈ ಶ್ಲೋಕ ಹೇಳಿ ಮುಂದೆ ಮಹಾಭಾರತಗಳಿಗೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಯಾವುದೇ ರಾಯರು ಪರಿಮಳದಲ್ಲಿ ಬರೀಬೇಕಾದ್ರೆ ಈ ಶ್ಲೋಕ ಉಲ್ಲೇಖ ಮಾಡ್ತಾ, ಮಹಾಭಾರತಕ್ಕೆ ಉಲ್ಲೇಖ ಮಾಡ್ತಾ, ಈ ಶ್ಲೋಕದಲ್ಲಿ ಯಾವ ಕ್ರಮದಲ್ಲಿ ಸೂತ ಪುರಾಣಿಕರು ಮಹಾಭಾರತದ ಪ್ರಾರಂಭದಲ್ಲಿ ಇಷ್ಟು ಜನ ಸ್ತೋತ್ರ ಮಾಡಿದ್ದಾರಲ್ಲ, ಅದೇ ಕ್ರಮದಲ್ಲಿ ಶ್ರೀ ಜಯತೀರ್ಥರು ತಮ್ಮ ನ್ಯಾಯಸುಧಾ ಗ್ರಂಥದಲ್ಲಿ ಶ್ರೀಹಪ್ಪತ್ತೆಯಿಂದ ಪ್ರಾರಂಭ ಮಾಡಿ ಎಂಟು ಶ್ಲೋಕ ಏನಿದೆ, ಈ ಶ್ಲೋಕದ ಒಟ್ಟು ವಿವರಣೆ ಇದ್ದಂತೆ ಇದೆ ಅಂತ ಪರಿಮಾಣದಲ್ಲಿ ರಾಘವೇಂದ್ರ ಸ್ವಾಮಿಗಳು ಬರೀತಾರೆ. ಅಂದಮೇಲೆ ಎಲ್ಲರಿಗೂ ಬೇಕಾದಂಥ ಒಂದು ಅನುಸಂಧಾನ ಕ್ರಮ ಅದು. ಲಕ್ಷ್ಮಿ ನಮಗೆ ಬೇಕೇ ಬೇಕು, ಭಾಗ್ಯಸ್ಯ ದೇವತಾ. ಅದಕ್ಕೆ ಪರಮಾತ್ಮ ಏನು ಮಾಡ್ತಾನಂತೆ, ಇನ್ನು ಸರಸ್ವತಿ ಬೇಕು. ಹಾಗೆ ಮಾತಿಲ್ಲದೆ ಹೋದರೆ ಜ್ಞಾನದ ಹೆಸರೇ ಇಲ್ಲ. ಅದರಿಂದಾಗಿನೇ ದೇವೀಂ ಸರಸ್ವತಿ, ಮುಂದೆ ವ್ಯಾಸಂ ಅಂತಿದೆ. ವ್ಯಾಸರ ಹತ್ರ ಅದಕ್ಕೆ ಬೇಕು. ಇಂಥ ಒಂದು ಮಹಾಭಾರತ ಕೊಟ್ಟಿದ್ದೇ ವೇದವ್ಯಾಸ ದೇವರಾದ್ದರಿಂದ, ನಾರಾಯಣನೂ ಅವನೇ, ಕೃಷ್ಣನೂ ಅವನೇ, ವೇದವ್ಯಾಸರು ಅವರೇ. ಆದ್ದರಿಂದ ಅವರ ಅನುಗ್ರಹ ನಮಗೆ ಬೇಕೇ ಬೇಕು, ಆದ್ದರಿಂದ ಅವರ ಸ್ತೋತ್ರವನ್ನು ಮಾಡುತ್ತಾರೆ. ಹೀಗೆ ಇಷ್ಟು ಜನಗಳ ನಮನದಿಂದ ಮಹಾಭಾರತದ ಪ್ರವಚನ ಪ್ರಾರಂಭವಾಗಿತ್ತು. ಕೃಷ್ಣ ತೋರಿಸ್ತಾ ಇದ್ದಾರೆ. ಭಕ್ತ ಬಳಿಗೆ ತಾನು ಮಹಾಲಕ್ಷ್ಮಿ ಸಮೇತನೇ ಬರ್ತೇನೆ ತೋರಿಸೋದಕ್ಕೋಸ್ಕರ ಸತ್ಯಭಾಮ ಸಮೇತ ಬರ್ತಾ ಇದ್ದಾನೆ. ಕೃಷ್ಣ ಸತ್ಯ ಇತಿ ಚೋಕ್ತಾಜ ಭಾರತೆ ಅಂತ ಹೇಳಬೇಕಾದ್ರೆ ಸತ್ಯಭಾಮಾದೇವಿ ಯ ಸಮೇತ ಕೃಷ್ಣ ಬರ್ತಿದ್ದು ವಿಶೇಷ. ರುಕ್ಮಿಣಿ ಸಮೇತ ಹೆಚ್ಚು ಬಂದಿಲ್ಲ, ಪಾಂಡವ ರಾಸಿಯಾಗಿ ಬಂದಿದ್ದಾನೆ. ಹೆಚ್ಚು ವಿಶೇಷ ಪ್ರಸಂಗ ಸತ್ಯಭಾಮಾದೇವಿಯ ಸಮೇತ ಬರ್ತಾ ಇದ್ದಾನೆ ಕೃಷ್ಣ. ಅದಕ್ಕೆ ಸತ್ಯ ಅಂತ ಕರೆದಿದ್ದಾರೆ. ಸತ್ಯ ಅಂದರೆ ಸತ್ಯಭಾಮ ಅಂತ ಅರ್ಥ. ಬಂದರಂತೆ ನಿನ್ನೆ ಹೇಳಿದಾಗ ಮಾತುಕತೆ ಪ್ರಾರಂಭವಾಗ್ತಾ ಇದೆ. ಅಷ್ಟೊತ್ತಿ ಮಾರ್ಕಂಡೇಯ ಮುನಿಗಳು ಬೇರೆ ಬಂದಿರ್ತಾರೆ. ಆ ಮುನಿಗಳು ಕೃಷ್ಣನ ದರ್ಶನದ ಭಾಗ್ಯವಂತವರು. ಮಾರ್ಕಂಡೇಯರು ಕೃಷ್ಣನಿಂದನೇ ಚಿರಂಜೀವಿಗಳಾದವರು, ಅನೇಕರಿಗೆ ಗೊತ್ತಿಲ್ಲ, ಭಾಗವತ ಓದೋರಿಗೆ ಗೊತ್ತಿರುತ್ತೆ. ದ್ವಾದಶ ಸ್ಕಂದದಲ್ಲಿ ಮಾರ್ಕಂಡೇಯರ ಕಥೆಯೊಂದಿಗೆ ಭಾಗವತ ಮುಕ್ತಾಯವಾಗೋದು. ಅಂತ ಮಾರ್ಕಂಡೇಯರು ಚಿರಂಜೀವಿಗಳಾದ ಮುನಿಗಳಲ್ಲಿ ಒಬ್ಬರು. ಅವರು ಅಲ್ಲಿಗೆ ಬಂದಿದ್ದರಂತೆ. ಅದು ಅವರ ಭಾಗ್ಯ. ಕೃಷ್ಣ ಪಾಂಡವರ ಬಳಿಗೆ ಬಂದಿದ್ದಕ್ಕೆ ಕೃಷ್ಣನ ದರ್ಶನ ಅವರಿಗಾಯ್ತು. ಈ ಮಧ್ಯೆ ಪಾಂಡವರ ಬಳಿಗೆ ಬಂದ ಯೋಗ ಕೃಷ್ಣ ದರ್ಶನ ಮಾಡಿಕೊಳ್ಳತಕ್ಕಂಥ ಒಂದು ವಿಶೇಷವಾದಂಥ ಅವಕಾಶ ಲಭಿಸಿತು. ಆಗ ಒಮ್ಮೆ ಅಲ್ಲಿ ಕೆಲವು ದಿವಸಗಳಿದ್ದ ಕಾಲಕ್ಕೆ ಸತ್ಯಭಾಮ ದ್ರೌಪದಿಯರ ಸಂವಾದ ನಡೀತಾ ಇದೆ. ಆ ದ್ರೌಪದಿ ಸತ್ಯಭಾಮ ಸಂವಾದ ಪರ್ವ ಅಂತ ಅದಕ್ಕೆ ಹೆಸರು. ದ್ರೌಪದಿ ಸತ್ಯಭಾಮ ಸಂವಾದ ಪರ್ವ. ದ್ರೌಪದಿ ಅಂದರೆ ನೋಡೋದಕ್ಕದು ವಿಚಿತ್ರ ಹೆಸರದು. ದ್ರೌಪದಿ ಸತ್ಯಭಾಮ ಸಂವಾದ ಪರ್ವ. ದ್ರೌಪದಿ ಅಂದರೆ ಭಾರತಿ, ಭಾರತಿ ಅಂದರೆ ಭಾವಿ ಸರಸ್ವತಿ, ಸತ್ಯಭಾಮ ಅಂದರೆ ಮಹಾಲಕ್ಷ್ಮಿ, ಅಂದರೆ ಲಕ್ಷ್ಮೀ ಸರಸ್ವತಿ ಸಂವಾದ ಅಂತಾಯ್ತು. ಲಕ್ಷ್ಮೀ ಸತ್ಯಭಾಮ ದ್ರೌಪದಿ ಸಂವಾದ ಅಂದರೆ ಲಕ್ಷ್ಮೀ ಸರಸ್ವತಿ ಸಂವಾದ ಪರ್ವ ಅಂತಾಯ್ತು. ನಮಗೆ ಹೇಳೋದಕ್ಕೆ ಗಾಬರಿ ಅದು. ಲಕ್ಷ್ಮೀ ಸರಸ್ವತಿಯರು ಒಟ್ಟಿಗೆ ಇರೋದಿಲ್ಲ ಅಂತ ನಾ ತಿಳ್ಕೊಂಡಿರೋದು. ಲಕ್ಷ್ಮೀ ಸರಸ್ವತಿ ವಿವಾದ ಪರ್ವ ಅಂತ ತಿಳ್ಕೊಂಡಿರ್ತೇವೆ. ಸಂವಾದ ಪರ್ವ ಅಂತ ಜನಕ್ಕೆ ಗೊತ್ತಿಲ್ಲ. ಲಕ್ಷ್ಮೀ ಇದ್ರೆ ಸರಸ್ವತಿ ಇರೋದಿಲ್ಲ, ಸರಸ್ವತಿ ಲಕ್ಷ್ಮೀ ಇರೋದಿಲ್ಲ ಅಂತ ಒಂದು ವಾದ ಸಾಮಾನ್ಯ. ಭಾರಿ ವಿದ್ವಾಂಸ ಬಡವ ರಾಯರು ಪೂರ್ವಾಶ್ರಮದಲ್ಲಿ ಒಂದು ಕಾಲಕ್ಕೆ 4 ವರ್ಷಗಳ ಕಾಲ ವಾರಕ್ಕೆ 60 ಊಟ ಮಾಡ್ಕೊಂಡು ಬದುಕಿದ್ದ. ಆಮೇಲೆ ಭಾರಿ ಶ್ರೀಮಂತ ಅವರ ಅಕ್ಷರ ಹೆಬ್ಬಟ್ಟು ಆ ಥರ ಇರ್ತಾನೆ ಪಾಪ. ಇಲ್ಲ ಓದಿದ್ರೆ ಏನು ತಿಳು, ಎಲ್ಲ ಮಕ್ಕಳು ಭಾರಿ ದಡ್ರು ಅಂದರೆ ದಡ್ರು. ಅವನು ದಡ್ಡ ಅವರು ದಡ್ರೇನು, ಸಂಪತ್ತಿದೆ ಕೊಳೆಯಟ್ಟು ಸಂಪತ್ತಿದೆ, ಬುದ್ಧಿ ಕೊಳತು ಹೋಗಿದೆ ಹಾಗಿರ್ತಾರೆ. ಏನು ಪ್ರಯೋಜನ ಇಲ್ಲ. ಎರಡು ಕೂಡುತ್ತಾ ಅಂತ ಕೇಳಿದ್ರೆ ಮೇಲ್ನೋಟಕ್ಕೆ ಇಲ್ಲ ಅಂತಾನೆ ಅರ್ಥ. ಆದರೆ ಶಾಸ್ತ್ರ ಹೇಳ್ತದೆ ತಪ್ಪದು. ನಿಜವಾಗಲೂ ಕೂಡ ರಾಯರ ಕಥೆ ಅಷ್ಟೇ ಕೇಳಿಬಿಟ್ರೆ ಹಾಗೆ ಅನಿಸ್ತದೆ ನಮಗೆ. 4 ವರ್ಷದ ಕಥೆ ಕೇಳಿದ್ರೆ ಏನಪ್ಪ ಅನಿಸಿಬಿಡುತ್ತೆ. ಆಮೇಲೆ ನೋಡಿದರೆ ಅವರೇ ಕಲ್ಪವೃಕ್ಷ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಎಷ್ಟು ಸಂಪತ್ತು ಬಂತು ಅಂತ ಗೊತ್ತಾಗಿಬಿಟ್ರೆ ಸರಿಯಾದ ಸರಸ್ವತಿ ಅಂದರೆ ಜ್ಞಾನ ಇದ್ರೆ ಸಂಪತ್ತು ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ. ಇವತ್ತು ಹಾಗೆ ಚೆನ್ನಾಗಿ ಓದಿದ್ದಾನೆ ಒಳ್ಳೆ ಕೆಲಸ ಸಿಕ್ಕಿದ್ರೆ ಸಂಬಳ ಬರುತ್ತೆ. ಸರಿಯಾಗಿದೆ ಅದು. ಸರಿಯಾಗಿ ಓದಿದ್ದಾರೆ ಒಳ್ಳೆ ಕೆಲಸದಲ್ಲಿದ್ದಾರೆ ಸಂಬಳ ಬರುತ್ತೆ. ಸೊ ಸರಸ್ವತಿ ಲಕ್ಷ್ಮೀ ಸಂವಾದ ಆಯ್ತೋ ವಿವಾದ ಆಯ್ತೋ ಅದು ಒಂದು ಅದು ನೋಡ್ಕೋಬೇಕು. ಯಾತಕ್ಕೆ ಜ್ಞಾನಿಗಳಿಗೆ ಬಡತನ ಕೊಡ್ತಾನೆ ಪರಮಾತ್ಮ ಅಂದರೆ ಅವರು ತ್ಯಾಗ ಮಾಡೋದಕ್ಕೋಸ್ಕರ ಅಷ್ಟೇ. ನಮಗೆ ಸಂಪತ್ತು ಇಲ್ಲದೆ ಹೋದರೂ ಪರವಾಗಿಲ್ಲ, ವಿದ್ಯೆ ಬೇಕು ಅಂತ ಹಠ ಹಿಡಿದ್ರೆ ಸಂಪತ್ತು ಬಂದೇ ಬರುತ್ತೆ ಅಂತ. ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವ ಧನವಾಪ್ನೋತಿ ಧನಾಧರ್ಮಂ ತತಃಸುಖಂ. ಸುಭಾಷಿತದಲ್ಲಿ ಹೇಳ್ತಾರೆ ನಿಜವಾದ ಸಂಪತ್ತು ಬರಬೇಕು ಅಂದರೆ ವಿದ್ಯೆ ಇದ್ದರೆ ಮಾತ್ರ ನಿಜವಾದ ಸಂಪತ್ತು ಬರುತ್ತೆ. ಬೇರೆ ಸಂಪತ್ತಿನಲ್ಲಿ ಪೂಜ್ಯತೆ ಇರೋದಿಲ್ಲ. ಈ ವಿದ್ಯೆಯಿಂದ ಬರೋ ಸಂಪತ್ತಿನಲ್ಲಿ ಪೂಜ್ಯತೆ ಇರುತ್ತೆ ಎಂಬುದನ್ನು ಸುಭಾಷಿತಕಾರರು ಹಾಡುತ್ತಾರೆ ಅಂದ ಮೇಲೆ ನಿಜವಾದ ಲಕ್ಷ್ಮಿ ಸರಸ್ವತಿ ಸಂವಾದನೇ ಹೊರತು ವಿವಾದ ಇಲ್ಲ. ಜನ ಯಾತಕ್ಕೆ ಕಥೆ ಕಟ್ಟಿದ್ರು ಅಂದರೆ ಲಕ್ಷ್ಮೀ ಸರಸ್ವತಿ ಯಾತಕ್ಕೆ ಜೊತೆಗಿರೋದಿಲ್ಲ ಅಂದರೆ ಅತ್ಯ ಸೊಸೆಯಲ್ಲ ಅದಕ್ಕೆ ಬೇರೆ ಮನೆ ಮಾಡ್ಕೊಂಡು ಹೋಗಿಬಿಡ್ತಾರೆ ಅಂತ. ಇವರು ತಮ್ಮ ಸಂಸಾರದ ಕಥೆ ಅವ್ರಿಗೆ ಅಂಟಿಸ್ಬಿಟ್ರಿ, ಇದೇ ಪದ್ಧತಿ ಆಯಿತು. ಅಂದರೆ ಸಾಮಾನ್ಯವಾಗಿ ಅತ್ಯ ಸೊಸೆ ದೂರ ಇರೋದು, ಇದು ನಮ್ಮ ಜನಗಳ ಕಥೆನ ಅವರಿಗೆ ಅನ್ವಯ ಮಾಡಿ ದುರಂತ ಅದು ಒಂದು ತಪ್ಪದು ಒಂದು. ಅವರು ಅಂತ ಸತ್ಯ ಸೊಸೆಯರು ಅಲ್ಲವೇ ಅಲ್ಲ. ಅವರು ಸಾಕ್ಷಾತ್ ನಿತ್ಯ ಮುಕ್ತಲು ಶ್ರೀರಾಮ ಜಗದುತರನ ಅತಿ ವಿಮಲ ಗುಣರೂಪಗಳನ್ನು ಆಲೋಚನದಿ ಭಾರತ ನಿಗಮ ತತಿಗಳ ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿ ಹೊಗಡಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನು ದಿನವು. ಇಂಥ ಮಹಾಲಕ್ಷ್ಮಿ ನಿತ್ಯ ಮುಕ್ತಳು ಶ್ರೀರಮ ಇವರು ಚತುರವದನನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಡಿಗಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ ನತಿಸಿ ಬೇಡುವೆ ಜನನಿ ಲಕ್ಷ್ಮೀಪತಿಯ ಗುಣಗಳನ್ನು ತುತಿಪುದಕ್ಕೆ ಸನ್ಮತಿಯ ಪಾಲಿಸಿ ನೆಲೆಸು ನೀ ಮದ್ವದನ ಸದನದಲ್ಲಿ. ಸರಸ್ವತಿ ಸ್ತೋತ್ರ ಅದು ಹೌದು, ಮುಂದಿಂದು ಹೌದು. ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ ಮಾರುತನ ನಿಜಪತ್ನಿ ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ಅರೂಪು ಕರುಣದಲ್ಲಿ. ಅಂದರೆ ಸರಸ್ವತಿ ಭಾರತೀಯರು ಸಾಕ್ಷಾತ್ ಲಕ್ಷ್ಮೀಪತಿಯ ಗುಣ ಸ್ತೋತ್ರ ಮಾಡತಕ್ಕಂಥ ಬುದ್ಧಿ ನಮಗೆ ಕೊಡ್ತಾರೆ ಅಂದ ಮೇಲೆ ಲಕ್ಷ್ಮೀ ವಿವಾದ ಯಾತಕ್ಕೆ ಪಡ್ತಾರೆ ಇವರು? ಸಾಧ್ಯವಿಲ್ಲ. ಅವರಲ್ಲಿ ದೋಷ ಇದ್ದಿರ್ತಾರೆ ಜಗಳ ಬರಲಿಕ್ಕೆ. ಅವರು ಪರಶುಕ್ಲ ತ್ರಯರಲ್ಲಿ ಸೇರಿದಾಗ ಅವರು ದೋಷ ಇಲ್ಲಿಂದ ಬರಬೇಕು. ಲೋಕದ ನ್ಯಾಯವನ್ನು ಅವರಿಗೆ ಅಪ್ಲೈ ಮಾಡಬಾರದು. ಲಕ್ಷ್ಮೀ ಸರಸ್ವತಿಯರು ಸದಾ ಸಂವಾದ ಹೊರತು ಎಂದೂ ವಿವಾದ ಇಲ್ಲ ಎಂಬುದು ಒಳ್ಳೆ ದೃಷ್ಟಾಂತ ಇದೆ. ಅವರಿಬ್ಬರು ಮಾತಾಡ್ತಾ ಇದ್ದಾರೆ. ಲಕ್ಷ್ಮೀ ಸರಸ್ವತಿ ಸತ್ಯಭಾಮ ಯಾರು ಅಂತ ಹೇಳಿ ದ್ರೌಪದಿಗೆ ಗೊತ್ತು, ದ್ರೌಪದಿ ಏನು ಅಂತ ಹೇಳಿ ಸತ್ಯಭಾಮ ಗೊತ್ತು. ಅವರಿಬ್ಬರು ಮಾತುಕತೆಗಳು ಎಂಥದ್ದು ಅಂತ ಕೇಳಿದರೆ, ಲೋಕದ ಜನಗಳಿಗೆ ಈ ಸ್ತ್ರೀಯರ ಕರ್ತವ್ಯದ ಬಗ್ಗೆ ಎಚ್ಚರಿಕೆಯನ್ನು ಕೊಡಬೇಕು. ಅದು ಸುಮ್ಮನೆ ಇದ್ರೆ ಗೊತ್ತಾಗೋದಿಲ್ಲ, ಮಾತಾಡಿಕೊಂಡು ಹೇಳಿದಾಗ ಉಳಿದ ಜನಗಳೆಲ್ಲ ಕಮ್ಯುನಿಕೇಟ್ ಆಗುತ್ತೆ. ಅದನ್ನೇ ಅವರು ಸಂಭಾಷಣೆ ರೂಪದಲ್ಲಿ ಶುರು ಮಾಡ್ತಾ ಇದ್ದಾರೆ. ನಿನ್ನೆ ಹೇಳಿದಂತೆ ದ್ರೌಪದಿ, ಇದೇನಿದು ಆಶ್ಚರ್ಯ, ಇಷ್ಟು ಜನ ಗಂಡಂದಿರು ನಿನ್ನ ಮಾತನ್ನು ಹೇಗೆ ಕೇಳ್ತಾರೆ, ನೀನು ನೋಡ್ತಿರ್ಲಿಕ್ಕೆ ಅವರು ಅರ್ಥ ಮಾಡ್ಕೊಂಡು ಕೆಲಸ ಮಾಡಿಬಿಡ್ತಾರಲ್ಲ, ಎಂಥ ಒಂದು ನಿನ್ನ ಬಗ್ಗೆ ಅವರು ಆದರದಿಂದ ಇದ್ದಾರೆ. ಆದರೆ ನಾವು 16,108 ಜನಗಳು ಕೃಷ್ಣನನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ, ಇದರ ರಹಸ್ಯ ಏನು ಅಂತ ಕೇಳಿ, ಸಾಮಾನ್ಯವಾಗಿ ಲೋಕದ ಜನ ಏನು ಮಾಡ್ತಾರೆ, ಗಂಡನ ಒಲಿಸ್ಕೋಬೇಕು, ವಶೀಕರಣ ಯಂತ್ರ ಅಂತ ಕಟ್ಟೋದು, ವಶೀಕರಣ ಯಂತ್ರ ಇಲ್ಲ ಔಷಧಿ ಹಾಕೋದು ಇಲ್ಲ ಮಾಟ ಮಂತ್ರ ಮಾಡಿಸೋದು ಏನಾರು ಮಾಡ್ತಾರೆ. ಇದೇನು ನೋಡಿಬೇಕಾದ್ರೆ ತುಂಬ ಜನ ಗುಂಪಿನಲ್ಲಿರೋದೇ ಇದೆಲ್ಲ ಕೆಲವರಿಗೆ ಹೊಸದಾಗಿ ಕಾಣಬಹುದು. ಅನೇಕ ಜನ ಜೀವನ ಪೂರ್ತಿ ಇಂಥದಲ್ಲೇ ಕಾಲ ಕಡಿತಾ ಇರ್ತಾರೆ. ಅವನು ವಶ ಈಗಂತೂ ರಾಜಕಾರಣಿಗಳೇ ಶುರು ಮಾಡಿಬಿಟ್ಟಿದ್ದಾರೆ. ಪಾಪ ತಾವು ಎಲೆಕ್ಟ್ ಆಗಿ ಏನೇನೋ ಮಾಡ್ತಿರ್ಬೇಕು. ಈ ಮತ್ತೆ ಸಾಚಾ ದಾರಿ ಬಿಟ್ಟು ಎಲ್ಲ ದಾರಿ ಮಾಡ್ತಾವೆ. ವಿದ್ಯಾರ್ಥಿ ಪರೀಕ್ಷೆ ನಡೀತಾ ಇರ್ತದೆ, ಗುಡಿ ಕೂತಿರ್ತಾರೆ ಪಾಸ್ ಆಗಬೇಕು ಅಂತೇಳಿ, ಏನು ಅನ್ಯಾಯ. ಎಕ್ಸಾಮ್ ಅಲ್ಲೇ ಕೂತಿಲ್ಲ, ಏನು ಪಾಸ್ ಆಗ್ತಾನೆ ಈ ಮಧ್ಯೆ ಅಂದರೆ ತಿಳುವಳಿಕೆನೇ ಇಲ್ಲ ಜನಗಳಿಗೆ. ತಾವು ಏನು ಮಾಡಿದರೆ ಮೂಲತಃ ಉದ್ಧಾರವಾಗ್ತೇವೆ ಎಂಬುದನ್ನು ಬಿಟ್ಟುಬಿಟ್ಟು ಅಡ್ಡದಾರಿ ಹಿಡಿಯೋ ಪದ್ಧತಿ ಎಲ್ಲ ಕಡೆಗೂ ಕಾಣುತ್ತೇವೆ. ಅದನ್ನು ಸತ್ಯಭಾಮಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೀಗೆ ಮಾಡಿಬಿಟ್ಟಿದ್ದೀಯ ಅಕಸ್ಮಾತ್, ಈ ರೀತಿ ಕೇಳೋ ಮೂಲಕ ದ್ರೌಪದಿ ಈ ರೀತಿ ಮಾಡಿ ಒಲಿಸಿಕೊಂಡಿದ್ದಾರೆ ತಿಳ್ಕೊಳ್ಳೋಕೆ ಹೋಗಬೇಡಿ. ನಿಜವಾಗಲೂ ದ್ರೌಪದಿಯ ಯಶಸ್ಸಿನ ರಹಸ್ಯ ಬೇರೇನೇ ಇದೆ ಅಂತ ಹೇಳಬೇಕಾದ ಅಲ್ಲಿಯ ಉದ್ದೇಶ. ಅದಕ್ಕೆ ಕೇಳಿದರೆ ಔಷಧಿ ಕೊಡ್ತೀವಿ, ಔಷಧಿನ ಯಂತ್ರನ ಮಂತ್ರನ ತಂತ್ರನ ಏನು ಅಂತ ಕೇಳಿದಾಗ ದ್ರೌಪದಿ ಹೇಳ್ತಾರೆ, ಸತ್ಯಭಾಮಾದೇವಿ ನಿನಗೆ ಹೇಳೋದೇನಿದೆ, ಇದೇನಿದು ಸಂಶಯ ಅನುಪ್ರಶ್ನ ಸಂಶಯೋವ ತ್ವಯಿ ನೈತದ್ ಉಪಪದ್ಯತೆ. ದ್ರೌಪದಿಯ ಮಾತಿದ್ದು, ನೀನು ಯಾರು ಕೃಷ್ಣಸ್ಯ ಮಹಿಷೀ ಪ್ರಿಯ ಅಂತ ಹೇಳುತ್ತಾರೆ. ಕೃಷ್ಣಸ್ಯ ಮಹಿಷೀ ಪ್ರಿಯ, ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಪತ್ನಿ ನೀನು, ಮಹಾಲಕ್ಷ್ಮಿ. ಆದ್ದರಿಂದ ಇದು ಅನುಪ್ರಶ್ನೆಯೂ ಅಲ್ಲ ಸಂಶಯನೂ ಅಲ್ಲ, ನೀನು ಕೇಳಿ ತಿಳ್ಕೊಬೇಕು ನನ್ನಿಂದ ಏನೂ ಇಲ್ಲ. ಯಾಕೆ ನೀನು ನಮಗಿಂತ ತುಂಬ ಮೇಲಿರತಕ್ಕಂಥವಳು. ಸಂಶಯ ಮಹಾಲಕ್ಷ್ಮಿ ಸಂಶಯದ ಹೆಸರು ಕೂಡ ಇಲ್ಲ, ಸಕಲ ವಂಗ್ಮನಸ ದೇವತಾ ಅಂತವ್ರ ಹೆಸರು. ಅಂದರೆ ದ್ರೌಪದಿಯ ಮಾತಿನಲ್ಲಿ ಸ್ಪಷ್ಟವಾಗಿ ಉತ್ತರ ಇದೆ, ಸತ್ಯಭಾಮಾದೇವಿ ತಿಳುವಳಿಕೆ ಇಲ್ಲದೆ ಕೇಳಿದ ಪ್ರಶ್ನೆ ಅಲ್ಲ ಇದು. ಒಂದು ಸ್ವತಃ ಅವರಿಗೆ ಭಾರಿ ತಿಳುವಳಿಕೆ ಇದೆ, ಆದರೆ ಕೇಳ್ತಿದ್ದೀರಿ ಅದರಿಂದ ಹೇಳಬೇಕಷ್ಟೇ. ನಾವು ನಿಜವಾಗ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲೇಬಾರದು, ನಾವು ನಿಮಗೆಲ್ಲ ಗೊತ್ತಿರೋದ್ರಿಂದ ಅದು ಕೇಳಿದ್ರೆ ಸುಮ್ಮನೆ ಇರಬಾರದು ಅಂತ ಹೇಳ್ತಾ ಇದ್ದೇನೆ ಅಷ್ಟೇ ಹೊರತು ಬೇರೆ ಅಲ್ಲ. ಸತ್ಯಭಾಮಾದೇವಿ, ನಾನು ಎಂದೂ ಸಹ ಈ ಮಾರ್ಗದಲ್ಲಿ ಗಂಡಂದರನ್ನು ಮೆಚ್ಚಿಸಿಲ್ಲ ಅಂತ ಹೇಳಿದ್ದಾಳೆ. ಲೋಕದ ಜನದ ಮಾರ್ಗದಲ್ಲಿ ಮೆಚ್ಚಿಸಿಲ್ಲ, ಔಷಧಿ ಮಂತ್ರತಂತ್ರಗಳನ್ನು ಎಂದೂ ಹಾಗೆ ಮಾಡಬಾರದು ಅಂತ ಹೇಳುತ್ತಾರೆ. ಆ ದ್ರೌಪದಿಯ ಮಾತುಗಳು ಚೆನ್ನಾಗಿ ಗಮನದಲ್ಲಿಟ್ಟಿರಬೇಕು. ಅವ್ರು ಹೇಳ್ತಾರೆ, ಯಾರು ಈ ಮಂತ್ರತಂತ್ರ ಮಾಟಗಳಿಂದ ಗಂಡನ್ನು ಒಲಿಸ್ಲಿಕ್ಕೆ ಅಂತ ಹೋಗ್ತಾರೆ, ಗಂಡ ಒಲಿತಾನ ಬಿಡ್ತಾನೆ ಬಿಟ್ಟುಬಿಡಿ, ಅವನು ಹುಚ್ಚನಾಗ ಸಂಭವ ಇದೆ ಅಂತ ಹೇಳುತ್ತಾರೆ. ಅವನು ಹುಚ್ಚನಾಗ ಸಂಭವ ಇದೆ ಬಹಳ ಮುಖ್ಯ. ಅವನು ಮತಿಭ್ರಾಂತನಾಗ್ತಾನೆ, ಮತಿಭ್ರಾಂತಿಯನ್ನು ವಶೀಕರಣ ಅಂತ ತಿಳ್ಕೊಂಡು ಹುಚ್ಚರು ಅಂತ ಕರೀತಾರೆ, ಏನು ಪ್ರಯೋಜನ ಇಲ್ಲ. ಎಷ್ಟೋ ಜನ ಮಾಟ ಮಂತ್ರಕ್ಕೆ ಹೋಗ್ತಾರಲ್ಲ, ಅದು ರಾಂಗ್ ಕನೆಕ್ಷನ್ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಹೇಗೆ ಕರೆಂಟು ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು, ಆ ಥರ ಭಾಳ ಎಚ್ಚರಿಕೆಯಿಂದ ಇರಬೇಕು. ಅಂತ ಅಡ್ಡ ಮಾರ್ಗಕ್ಕೆ ಎಂದೆಂದು ಹೋಗಬಾರದು ಅಂತ ಹೇಳಿದ್ದಾರೆ, ಎಂದು ಅದು ಪ್ರಯತ್ನ ಪಡಬಾರದು. ಇನ್ನು ಔಷಧಿ ಕೊಟ್ಟು ವಶ ಮಾಡಿಕೊಳ್ಳೋದಿದೆಯಲ್ಲ, ಅದು ಇನ್ನೂ ಅಪಾಯಕರ, ಅದನ್ನೂ ಮಾಡಬಾರದು ಅಂತ ಹೇಳಿದ್ದಾರೆ. ಔಷಧಿ ಕೊಟ್ಟು ಗಂಡನ ವಶ ಮಾಡಿಕೊಳ್ಳೋದಕ್ಕೆ ಹೋಗಬಾರದು, ಆಗ ಅವನು ಸತ್ಹೋಗ ಸಂಭವ ಇದೆ ಅಂತ ಹೇಳಿದ್ದಾರೆ. ಔಷಧಿಯಿಂದ ವಶೀಕರಣ ಆಗ ಯಮನ ವಶ ಆಗ್ತಾನೆ, ಇವರು ವಶ ಆಗೋದಿಲ್ಲ, ಯಮದೇವರು ವಶ ಆಗಿಬಿಡ್ತಾನೆ ಹೊರತು ಪ್ರಯೋಜನ ಇಲ್ಲ. ಮೃತ್ಯು ವಶವಾಗಿ ಬದುಕೋದೇನು ಬಂತು ಈ ಮಧ್ಯೆ. ಇದೆಲ್ಲ ಎಚ್ಚರಿಕೆ ಕೊಡ್ತಾರೆ. ತುಂಬ ಜನಕ್ಕೆ ಇವತ್ತು ನೋಡೋದಕ್ಕೆ ಮಹಾಭಾರತ ರಾಮಾಯಣ ಕೇಳಿದ್ರೆ ಸ್ವಲ್ಪ ಕಲ್ಚರ್ ಇರುತ್ತೆ, ತುಂಬ ಜನಕ್ಕೆ ಅದರ ಬಗ್ಗೆ ಏನು ತಿಳುವಳಿಕೆ ಇರೋದಿಲ್ಲ, ಯಾವ್ಯಾವುದೋ ಮಾರ್ಗದಲ್ಲಿ ಬಳಸ್ಲಿಕ್ಕೆ ಹೋಗ್ತಾರೆ. ಇವತ್ತು ನೋಡಿ ಎಷ್ಟೆಷ್ಟು ಕಡೆ ಜನ ಹೋಗ್ತಾರೆ, ಪಾಪ ಕೆಲವು ಕ್ಯೂಗಳು, ಅವನು ಕೊಡೋನಿಗೆ ಏನೂ ಗೊತ್ತಿಲ್ಲ, ಇದು ಆಶ್ಚರ್ಯ ಅಂತ ಕೇಳಿದರೆ. ಹೆಸರಿಗೆ ವೈಜ್ಞಾನಿಕ, ಭಾರಿ ವೈಜ್ಞಾನಿಕ ಅಂತ ಕರೀತಾರೆ. ಬೀದಿಗಳನ್ನು ನೋಡಬೇಕು ನೀವೀಗ, ಓದೋರೆ ಕ್ಯೂ ನಿಂತಿರ್ತಾರೆ ಎಷ್ಟೋ ಸಲ. ಯಾರಿಗೆ ಯಾರೋ ಒಂದು ಮಂತ್ರಿ ಕುಂಕ ಕೊಡ್ತಾರೆ, ಏನೋ ಕೊಡ್ತಾರೆ ಅಂತ ಹೇಳಿಬಿಟ್ಟು ಸಾಲು ಸಾಲು ನಿಂತಿರ್ತಾರೆ ಜನ. ಎಂಥ ಭ್ರಾಂತರು ಇರಲ್ಲ ಕೂಡ, ಹೆಸರಿಗೆ ವಿಜ್ಞಾನ, ಏನು ವಿಜ್ಞಾನನ ಇದು ಒಂದು, ಹೋಗ್ಲಿ ದೇವರು ನಂಬೋದಿಲ್ಲ ಹಾಳಾಗಿ ಹೋಗ್ಲಿ, ಈ ಇಂಥವ್ರು ಅಯೋಗ್ಯರು ನಂಬ್ತಿರಲ್ಲ, ದೇವದಂಥವ್ರು ನಂಬ್ತಿರಲ್ಲ, ಹೇಗೆ ನಂಬ್ತೀರಿ? ಈ ಜನಕ್ಕೆ ಈ ಬಗ್ಗೆ ಯೋಚನೆ ಇಲ್ಲ. ಆಧುನಿಕರು ಎಷ್ಟು ತಪ್ಪು ಮಾಡ್ತಾರೆ ಗೊತ್ತೇನು, ಈ ದೇವರು ನಂಬೋರ ಬಗ್ಗೆ ಭಾರಿ ತಮಾಷೆ ಮಾಡಿ ಹುಚ್ಚುಚ್ಚ ಮಾತಾಡ್ತಾರೆ. ಇಂಥ ಜನದ ಬಗ್ಗೆ ಎಚ್ಚರಿಕೆ ಕೊಡೋ ಜನಗಳಿಲ್ಲ, ಆರಾಮಾಗಿ ಇದ್ದು ಬಿಟ್ಟಿರ್ತಾರೆ. ತಪ್ಪೋದು, ದೇವರು ನಂಬೋರಿಂದ ಜಗತ್ತಿಗೆ ಏನು ಹಾನಿ ಇಲ್ಲ. ಯಾಕೆ ಗೊತ್ತೇನು, ದೇವರು ಎದುರು ಬಂದು ಏನು ಯಾರಿಗೂ ಕಾಣೋದಿಲ್ಲ, ಏನೂ ಕೊಡೋದಿಲ್ಲ. ಅವನೇನಿದ್ರು ಕಾಣದಂತೆ ಮಾಡುತ್ತಾನೆ. ತನ್ನ ಮಹಿಮೆಯ ತೋರಗೋಡ ಜಗಕ್ಕೆ ದೇವರ ವೈಶಿಷ್ಟ್ಯ. ದೇವರು ನಂಬಿದ ಒಬ್ಬನು ದುಷ್ಟನಾಗ ಚಾನ್ಸಸ್ಸೇ ಇಲ್ಲ, ಗಮನಿಸ್ಬೇಕು ನಾವು. ಸರಿಯಾಗಿ ದೇವರನ್ನ ಅವನು ನಂಬಿರ್ತಾನೆ, ಅವನು ದುಷ್ಟನಾಗಲು ಸಾಧ್ಯತೆ ಇಲ್ಲ. ಯಾಕೆ, ದೇವರು ಎಲ್ಲ ಕಡೆ ಇದ್ದಾನೆ, ನಮ್ಮನ್ನು ಯಾವಾಗಲೂ ನೋಡ್ತಾನೆ. ಅವನು ಸರ್ವತಂತ್ರ ಸ್ವತಂತ್ರ ಸರ್ವ ಸಮರ್ಥ ಅಂತ ಗೊತ್ತಾದರೆ ಯಾವನು ಮೋಸ ಮಾಡ್ತಾನೆ ಈ ಮಧ್ಯೆ? ಮತ್ತೆ ಯಾವುದೋ ದೇವರ ಬಗ್ಗೆ ಸರಿಯಾದ ಕಲ್ಪನೆ ಇಲ್ಲದವನು ಮೂರ್ಖ. ಸರಿಯಾದ ದೇವರ ಕಲ್ಪನೆ ಇದ್ದವನು ಎಂದು ಸಮಾಜ ಕಂಟಕನಾಗ ಚಾನ್ಸಸ್ಸೇ ಇಲ್ಲ, ಅವನು ಸಮಾಜ ಉದ್ಧಾರಕನಾಗ್ತಾನೆ. ಆದರೆ ಡೇಂಜರಸ್ ಯಾರು ಇಂಥ ಜನಗಳು, ತಮ್ಮ ಹೊಟ್ಟೆಪಾಡಿಗೋಸ್ಕರ ಕಂಡವರು ತಲೆ ಹೊಡಿತಾರಲ್ಲ ಅಂತವ್ರು, ಎಷ್ಟು ಬೀದಿಗೊಬ್ಬ ಸಿಗ್ತಾನಂತೂ ಅವ್ರು ಏನು ಬರ್ತಿರೋದಿಲ್ಲ, ಏನೋ ಕೊಡೋದು, ಏನೋ ಮಾಡೋದು, ಮೋಸ ಮಾಡೋ, ಹಾವು ಹಿಡ್ಕೋತೇನೆ ಅಂತ ಏನೋ ಮಾಡ್ತಿರ್ತಾನೆ, ಏನೋ ಕುಡಿತೇವೆ, ಏನೋ ತಿಂತೇವೆ, ಏನೋ ಸುರಿಸಿಬಿಡ್ತೇನೆ. ಈ ಜನ ಹಾಗೆ ಬಾಯಿ ತಕ್ಕೊಂಡು ನೋಡ್ತಿರ್ತಾರೆ, ಏನು ಆಶ್ಚರ್ಯ. ಇವ್ರು ಓದಿದ್ದಾದ್ರೆ ಏನು ಈ ಮಧ್ಯೆ ಇಂಥ ಮೂಢನಂಬಿಕೆಯ ವಿರುದ್ಧ ಪ್ರತಿಭಟನೆ ಮಾಡೋದನ್ನು ಬಿಟ್ಟುಬಿಟ್ಟು ನಂಬಿಕೆ ಇಲ್ಲದ ಮನುಷ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಗಮನಿಸಬೇಕು ನಾವು, ಭಗವಂತ ಗೀತೆಯಲ್ಲೇ ಹೇಳ್ತಾನೆ ನಂಬಿಕೆ ಇಲ್ಲದ ಮನುಷ್ಯ ಬದುಕಲಿಕ್ಕಾಗೋದಿಲ್ಲ. ನಂಬಿಕೆ ಎಂದರೇನು? ಸರಿಯಾದ ತಿಳುವಳಿಕೆಯನ್ನು ಹೊಂದಿ ಅದನ್ನು ದೃಢವಾಗಿ ನಂಬೋದು. ಮೂಢನಂಬಿಕೆ ನಂಬಿಕೆಯಲ್ಲ. ತ್ರಿವಿಧ ಶ್ರವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ ಸಾತ್ವಿಕಿ ರಾಜಸಿ ಚೈವ ತಾಮಸಿ ತೇತಿ ತಾಮ ಶೃಣು. ಭಗವಂತ ಗೀತೆಯಲ್ಲಿ ಹೇಳ್ತಾರೆ ಶ್ರದ್ಧೆ ಇದ್ದೇ ಇರುತ್ತೆ. ಸಾತ್ವಿಕ ಶ್ರದ್ಧೆ ಅಂದರೆ ಇವತ್ತು ಸೈನ್ಸ್ನ ಹೀಗಾದರೆ ಆಗಲೇಬೇಕು ಶ್ರದ್ಧೆ, ಅದು ಒಂದು ತಪ್ಪಲ್ಲ. ಜಿ ಅಂತ ಹೇಳಿದೆ ಮೇಲೆ ಕಲ್ಲು ಹೋದರೆ ಬಿದ್ದೇ ಬೀಳುತ್ತೆ. ಇದು ಮೂಢನಂಬಿಕೆ ಅಲ್ಲ, ಇದು ಆ ನಂಬಿಕೆ ಇಲ್ಲದವರು ಅದರಿಂದ ತಲೆ ಕಣ್ಣು ತಲೆ ಹೊಡ್ಕೊಂಡ್ಬಿಡ್ತಿದ್ದೆ ಅಷ್ಟೇ. ದೂರ ಹೇಸ್ತಾರಂತ ಕಲ್ಲು ಮೇಲೆ ಹೋದ ತಕ್ಷಣ ತಲೆ ಮೇಲೆ ಬೀಳುತ್ತೆ ಗೊತ್ತು ಅವನಿಗೆ. ಹೇ ಮೂಢನಂಬಿಕೆ ಸುಮ್ಮನೆ ಹಾಗೆ ನಿಂತ್ಕೊಂಡ್ರೆ ತಲೆ ಹೊಡ್ಕೊಂತ ಹೇಳಿದಾಗತ್ತೆ ಅಷ್ಟೆ. ಅದು ನಂಬಿಕೆ ಸರ್ಕೊಳ್ಳೇಬೇಕಾದ ಅದನ್ನು ನಂಬಿಕೆಯನ್ನು ಎಂದೂ ಮನುಷ್ಯ ಬಿಡಲಿಕ್ಕಾಗೋದಿಲ್ಲ ಅಂದಮೇಲೆ ಹಾಗಿದ್ರೆ ಯಾವುದನ್ನು ಬಿಡಬೇಕು? ಮೂಢನಂಬಿಕೆ ಬೇಸ್ಲೆಸ್ ಬಿಲೀಫ್ ಇರುತ್ತಲ್ಲ ಅದು ಮೂಢನಂಬಿಕೆ ಅಷ್ಟೇ. ಆದರೆ ಸೂಪರ್ಸ್ಟಿಷನ್ ಅಂದರೆ ಇದು ಸೂಪರ್, ನಮ್ಮ ಜನ ದೇವರು ನಂಬೋದೇ ಮೂಢನಂಬಿಕೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ತಪ್ಪದು, ದೇವರು ನಂಬದೇ ಇರೋದು ಮೂಢನಂಬಿಕೆ. ಆ ಲೆಕ್ಕದೊಳಗೆ ದೇವರು ನಂಬದೇ ಹೋದರೆ ಮೂಢನಂಬಿಕೆನೇ ಹೊರತು ಬೇರೆ ಅಲ್ಲ. ಬಹಳ ಎಚ್ಚರದಿಂದ ಇರಬೇಕು, ಇಂಥ ಅಯೋಗ್ಯ ಜನಗಳಿಂದ ಭಾರಿ ದೂರ ಇರಬೇಕು. ಆವಾಗ ಸರಿ ಹೋಗುತ್ತೆ ಹೊರತು ಬೇರೆ ದಾರಿ ಇಲ್ಲ. ಆಗ ಹಾಗಿದ್ದರೆ ಹೇಗೆ ಒಲಿಸಿರೋದೆ ನೀನೀಗ? ಈ ದಾರಿಯಿಂದ ಒಲಿಸಿಲ್ಲ ನಾನು, ನಾವು ಒಲಿಸಿರೋ ದಾರಿ ಬೇರೆ ಇದೆ. ಗಂಡಂದಿರನ್ನು ನಾನು ಒಲಿಸಲಿಕ್ಕೆ ಅತಿ ಮುಖ್ಯವಾದ ಕಾರಣ ನನ್ನ ನಿಷ್ಠೆ ಅಂತ ಮೊದಲ ಮಾತನ್ನು ಹೇಳುತ್ತಾಳೆ. ನನ್ನ ನಿಷ್ಠೆ ಎಂದು ನನ್ನ ನಿಷ್ಠೆಯನ್ನು ಪಾತಿವ್ರತ್ಯವನ್ನು ನಾನು ಕನಸಿನಲ್ಲೂ ಕೂಡ ಕಳ್ಕೊಳ್ಳೋದು ಸಾಧ್ಯ ಇಲ್ಲ. ಸಹಜವಾಗಿ ನನಗೆ ಅವರು ಗೌರವ ಕೊಟ್ಟೇ ಕೊಡ್ತಾರೆ ಅಂತ ಹೇಳಿದ್ದಾರೆ. ಒಳ್ಳೆ ಸ್ಟೂಡೆಂಟು ಮೇಸ್ಟ್ ರೆಸ್ಪೆಕ್ಟ್ ಕೊಡ್ತಾನೆ, ಅದಕ್ಕೆ ಅವರು ಬುದ್ಧಿವಂತನಾಗಿರೋದೇ ಕಾರಣ. ಹೇಳಿದರೆ ಸರಿಯಾಗಿ ಒಪ್ಪಿಸ್ತಾ ಅಂದರೆ ನ್ಯಾಚುರಲ್ ಅಟ್ಯಾಚ್ಮೆಂಟ್ ಬಂದ್ಬಿಡುತ್ತೆ, ಅದು ವಿಶೇಷ. ಒಳ್ಳೆ ವಿದ್ಯಾರ್ಥಿನ ಕಂಡ್ರೆ ಗುರುವಿಗೆ ಹೇಗೆ ಪ್ರೀತಿ ಬರುತ್ತೋ, ಒಳ್ಳೆ ಹೆಂಡತಿನ ಕಂಡ್ರೆ ಗಂಡನ ಪ್ರೀತಿ ಬಂದೇ ಬರುತ್ತೆ, ನ್ಯಾಚುರಲ್. ಅದು ಅದೆಲ್ಲಿಂದ ಬರಬೇಕು? ನಿಷ್ಠೆಯಿಂದ ಬರಬೇಕು. ಎಲ್ಲೂ ದ್ರೋಹವಾಗಬಾರದು. ದ್ರೋಹವಾಯ್ತು ಅಲ್ಲಿಗೆ ಇನ್ನೇನು ಯಾವುದನ್ನ ದ್ರೋಹ ಮಾಡ್ತಿರೋದು, ಮಂತ್ರಗೆ ವಶೀಕರಣ ಮಾಡ್ತೀನಿ ಅಂತ ಏನರ್ಥ ಅದಕ್ಕೀಗ? ಅದಕ್ಕೆ ಹೇಳ್ತಾರೆ ವಶೀಕರಣ ಮಾಡಿಕೊಳ್ಳಿ, ಯಂತ್ರಗಿಂತ ಕಟ್ಟಿ ಮಾಡ್ಕೊಳ್ಳೋಕೆ ಹೋಗಬೇಡಿ, ಗುಣದಿಂದ ವಶ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಸದ್ಗುಣಗಳಿಂದ ವಶ ಮಾಡಿಕೊಳ್ಬೇಕು. ಈ ಮಾತನ್ನ ಕೃಷ್ಣ ಸಾಕ್ಷಾತ್ ನಾರಾಯಣ ಅಂಬರೀಷ ರಾಜನಿಗೆ ಹೇಳ್ತಾನೆ ಈ ಮಾತನ್ನು. ಅಂಬರೀಷ ರಾಜ ಬಂದಿದ್ದಾನೆ, ಅಂಬರೀಷ ರಾಜನ ಮೇಲೆ ದುರ್ವಾಸ ಮುನಿಗಳು ಭಾರಿ ಕೋಪಗೊಂಡು ಬಿಟ್ಟಿದ್ದಾರೆ. ನಮ್ಮ ಕಥೆ ಗೊತ್ತು, ಭಾಗವತದ ಕಥೆ. ಕೊನೆಗೆ ಅವ್ರು ಉಳ್ಕೊಳ್ಳೋಕ್ಕಿಂತ ವಿಷ್ಣು ಚಕ್ರ ಕಟ್ಟಿಸಿಕೊಂಡು ಬಂದಾಗ ಎಲ್ಲೆಲ್ಲೋ ಹೋಗ್ತಾರೆ, ಕೊನೆಗೆ ವಿಷ್ಣುವಿನ ಹತ್ರ ಹೋಗ್ತಾರೆ. ಬ್ರಹ್ಮದೇವರು ಹೇಳ್ತಾರೆ ನಮ್ಮ ಕೈಲಿ ಆಗೋದಿಲ್ಲ, ನಮ್ಮ ಕೈಲಿ ಇಷ್ಟನೂ ಇಲ್ಲ ಅಂತ ಹೇಳ್ತಾರೆ. ದೇವರ ಸಂಕಲ್ಪಕ್ಕೆ ವಿರುದ್ಧವಾಗಿ ಆತನ ಚಕ್ರದಿಂದ ನಿಮ್ಮ ನಾವು ಕಾಪಾಡೋದಿಲ್ಲ ಅಂತ ಹೇಳಿಬಿಟ್ಟು ಅವ್ರು ಶಿವನ ಹತ್ರ ಹೋದರೆ ಅವರು ಹೇಳ್ತಾರೆ ನನ್ನ ಕೈಲೂ ಸಾಧ್ಯ ಇಲ್ಲ, ಇಷ್ಟನೂ ಇಲ್ಲ, ನಿಮಗೊಂದು ದಾರಿ ಹೇಳ್ತೇನೆ, ಅದು ವಿಷ್ಣು ಚಕ್ರ, ವಿಷ್ಣುವನ್ನೇ ಶರಣು ಹೊಂದಿ ಅವಾಗ ಉದ್ಧಾರವಾಗ್ತೇನೆ ಅಂದ ತಕ್ಷಣ ಅವರು ಹೊರಟರು, ವಿಷ್ಣುವಿನ ಹತ್ರ ಹೋದರು. ಆಗ ವಿಷ್ಣು ಕೇಳ್ತಾನೆ ಏನು ಬ್ರಹ್ಮದೇವರು ಏನಂದ್ರು, ಶಿವ ಏನಂದ್ರು, ಇಲ್ಲ ಅವರು ಆಗೋದಿಲ್ಲ ಅಂತ ಹೇಳಿದರು. ಯಾತಕ್ಕೆ? ನಾವೆಲ್ಲ ಅಸ್ವತಂತ್ರರು ಆಗೋದಿಲ್ಲ ಅಂತ ಹೇಳಿದರು. ಓ ಹಾಗಾ, ನಾನು ಹೇಳ್ತೇನೆ ಕೇಳಿ ದುರ್ವಾಸ ಮುನಿಗಡೆ. ಅಹಂ ಭಕ್ತ ಪರಾಧೀನೋ ಹಿ ಅಸ್ವತಂತ್ರ ಇವ ದ್ವಿಜ. ನಾನು ಅಸ್ವತಂತ್ರ ಇದ್ದಾಗೇನೆ, ಅವ್ರ ಅಸ್ವತಂತ್ರರೇ ಪರಮಾತ್ಮ ಹಾಗಲ್ಲ, ಅಸ್ವತಂತ್ರ ಇದ್ದ ಹಾಗೆ. ಯಾಕೆ ಭಕ್ತ ಪರಾಧೀನ, ನಾನು ಭಕ್ತರನ್ನು ಮೆಚ್ಚುತ್ತೇನೆ, ಅವ್ರ ಮಾತು ಕೇಳ್ತೇನೆ ಅಷ್ಟೇ. ಏನು ಪರಮಾತ್ಮ ನೀನು ಮಾತು ಕೇಳ್ತೀಯ ಅಂದ್ರೆ ಹೌದು, ಯಾತಕ್ಕೆ ಮಾತು ಕೇಳಿದ್ದೇನೆ ಗೊತ್ತೇನು, ಅವರೆಲ್ಲ ಎಂಥವರು ಅಂದರೆ ನನಗೋಸ್ಕರ ಸರ್ವಸ್ವ ತ್ಯಾಗವನ್ನು ಮಾಡಿಬಿಡ್ತಾರೆ, ನನಗೋಸ್ಕರ ಸರ್ವಸ್ವ ತ್ಯಾಗವನ್ನು ಮಾಡಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಅಂತ ಪ್ರಾರ್ಥನೆ ಮಾಡ್ತಾರೆ. ಅವನು ಹೇಗೆ ಬಿಡ್ತೇನೆ? ಅಲ್ಲಿ ಒಂದು ಮಾತಾಡ್ತಾನೆ ದುರ್ವಾಸರಿಗೆ ನಾರಾಯಣ, ನನ್ನ ಭಕ್ತರು ಎಂಥವ್ರು ಗೊತ್ತೇನು, ವಶೀಕುರುವಂತಿ ಮಾಂ ಭಕ್ತ್ಯ ಸತ್ ಸ್ತ್ರೀಯ ಸತ್ಪತಿಂ ಯಥಾ. ಅದು ಭಾಗವತದ ವಾಕ್ಯ, ಸತ್ ಸ್ತ್ರೀಯ ಸತ್ಪತಿಂ ಯಥಾ ವಶೀಕುರುವಂತಿ ಮಾಂ ಭಕ್ತ್ಯ. ಉತ್ತಮ ಪತಿವ್ರತ ಸ್ತ್ರೀ ತನ್ನ ಗಂಡನನ್ನು ಹೇಗೆ ಭಕ್ತಿಯಿಂದ ವಶ ಮಾಡಿಕೊಳ್ಳುತ್ತಾಳಲ್ಲ, ನನ್ನ ಭಕ್ತರು ನನ್ನ ಹಾಗೆ ವಶ ಮಾಡಿಕೊಳ್ಳುತ್ತಾರೆ. ಎಕ್ಸಾಂಪಲ್ ನೋಡಬೇಕಾಗ, ಸತ್ ಸ್ತ್ರೀಯ ಸತ್ಪತಿಂ ಯಥಾ, ಒಳ್ಳೆಯ ಸ್ತ್ರೀ ಒಳ್ಳೆಯ ಪತಿಯನ್ನು ಹೇಗೆ ವಶ ಮಾಡಿಕೊಳ್ತಾಳೆ ಭಕ್ತಿಯಿಂದ, ಹಾಗೆ ಮಾಡಿಕೊಂಡಿರ್ತಾರೆ. ಹಾಗರ ದ್ರೌಪದಿಯ ಮಾತಿನ ವಿವರಣೆ ನಿಮಗೆ ಅರ್ಥವಾಗ್ತದೆ. ತಮ್ಮ ಗುಣಗಳಿಂದ ವಶ ಮಾಡಿಕೊಳ್ಬೇಕೇ ಹೊರತು ಬೇರೆ ದಾರಿ ಇಲ್ಲ. ಅಂಥ ಗುಣಗಳಲ್ಲಿ ಅತ್ಯಂತ ಮುಖ್ಯವಾದ ಗುಣ ಪಾತಿವ್ರತ್ಯ, ಪೂರ್ಣ ನಿಷ್ಠೆ. ನಾನು ಎಷ್ಟು ನಿಷ್ಠಳು ಗೊತ್ತೇನು, ದೇವೋ ಮನುಷ್ಯೋ ಗಂಧರ್ವ ಯುವಾಚಾಪಿ ಸ್ವಲಂಕೃತ ರೂಪ ದ್ರವ್ಯವಾನ್ ಅಭಿರೂಪೋ ವಾ ನಮೇ ಅನ್ಯ ಪುರುಷೋ ಮತಃ. ದ್ರೌಪದಿಯ ಮಾತು, ನಾನು ಇನ್ನೊಬ್ಬ ಪುರುಷನಲ್ಲ ಕನಸಿನಲ್ಲೂ ಯೋಚಿಸಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ನಿಷ್ಠೆಯಿಂದ ಇದ್ದೇನೆ ಅಂತ ಹೇಳಿದ್ದ. ದೇವ ಗಂಧರ್ವ ಯುವಾಚಾಪಿ ಸ್ವಲಂಕೃತ, ದೇವತೆಯಾಗಿರಬಹುದು ಇನ್ನೊಬ್ಬ, ಗಂಧರ್ವನಾಗಿರಬಹುದು, ಯುವಾಚಾಪಿ ಸ್ವಲಂಕೃತ, ಎಷ್ಟೇ ಅಲಂಕಾರದ ದೊಡ್ಡ ತರುಣನಾಗಿರಬಹುದು, ದ್ರವ್ಯವಾನ್ ಭಾರಿ ಶ್ರೀಮಂತನಾಗಿರಬಹುದು, ಅಭಿರೂಪೋವ ಭಾರಿ ಸುಂದರನಾಗಿರಬಹುದು, ನಮೇ ಅನ್ಯ ಪುರುಷೋ ಮತಃ, ಇನ್ನೊಬ್ಬ ಪುರುಷನ ಬಗ್ಗೆ ನಾನು ಎಂದೆಂದೂ ವಿಚಾರ ಮಾಡಿಲ್ಲ, ಆ ಬಗ್ಗೆ ಆಸಕ್ತಿ ನನಗಿಲ್ಲ, ಆದ್ದರಿಂದ ಆ ನಿಷ್ಠೆ ನನ್ನನ್ನು ಈ ಮಾತಕ್ಕೆ ತಂದಿದೆ ಅಂತ ಹೇಳಿದ್ದಾರೆ. ಇದನ್ನ ಪಾತಿವ್ರತ್ಯ ಅಂತ ಕರೀತಾರೆ. ಈ ದ್ರೌಪದಿಯ ಬಗ್ಗೆ ತುಂಬ ಗಮನಿಸಬೇಕಾದ ಮಾತಿದೆ. ಕುಮಾರವ್ಯಾಸ ಭಾರತ ಅಂತಿದೆ, ಗದಗಿನ ಭಾರತ, ಒಳ್ಳೆ ಮಹಾಕಾವ್ಯ ಅದು, ಸಂಶಯನೇ ಇಲ್ಲ. ಆದರೆ ಮೂಲ ಭಾರತಕ್ಕೆ ನಿಷ್ಠವಾದ ಕೃತಿ ಅಂತ ತಿಳ್ಕೊಳ್ಳೋ ಸಾಧ್ಯತೆ ಇಲ್ಲ. ತುಂಬ ಜನ ಅದನ್ನೇ ನಿಜವಾದ ಭಾರತ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದೊಂದು ಕಾವ್ಯ ಅಷ್ಟೇನೆ. ಎಷ್ಟೋ ವಿಚಾರ ತಗೊಂಡಿದ್ದಾರೆ ಇಲ್ಲ ಅಂತಲ್ಲ, ಇರೋದೆಲ್ಲ ಮೂಲದ ಕಥೆ ಅಲ್ಲ ಅದೆಲ್ಲ ಕೂಡ. ಆದರೆ ಒಂದು ಕಲ್ಪನೆಯ ಕಥೆ ಬರುತ್ತೊಂದು ಅದರಲ್ಲಿ. ಈ ಜಂಬೂಫಲದ ಕಥೆ ಅಂತ ಒಂದು ಕಥೆ ಬರುತ್ತೆ, ನೇರಳೆನ ಕಥೆ ಒಂದು ಕಥೆ. ದ್ರೌಪದಿಯ ಪಾತ್ರದ ಬಗ್ಗೆ ಸ್ವಲ್ಪ ಕೆಟ್ಟ ಛಾಯೆ ಕೊಡ್ತಕ್ಕಂಥ ಕಥೆ ಅದು. ಅದು ಯಾವ ಮೂಲದಲ್ಲೂ ಇಲ್ಲ, ಆ ಕುಮಾರವ್ಯಾಸ ಭಾರತದಲ್ಲಿ ಮಾತ್ರ ಇರೋದು. ಇರೋ ಕಥೆ ಹೀಗೆ, ಒಂದು ಜ್ಯೇಷ್ಠ ಮಾಸ ಬಂದದ್ದು, ಇಲ್ಲೂ ಜ್ಯೇಷ್ಠ ಮಾಸ ಪ್ರತಿ ತಿಂಗಳು ಪ್ರತಿ ವರ್ಷ ಬಂದೇ ಬರುತ್ತೆ. ಜ್ಯೇಷ್ಠ ಮಾಸದಲ್ಲಿ ನೇರಳೆ ಹಣ್ಣಿನ ದಾನ ಭಾರಿ ಶ್ರೇಷ್ಠ ಅಂತ ಒಂದು ಪದ್ಧತಿ. ಅದಕ್ಕೇನು ಮಾಡಿದ್ರಂತ, ದ್ರೌಪದಿ ಒಂದು ವ್ರತ ಮಾಡಿದ್ರಂತೆ, ನೇರಳೆ ಹಣ್ಣು ದಾನ ಮಾಡಿನೇ ಊಟ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದ್ರಂತೆ. 5 ದಿವಸ ಆದರೂ ಒಂದು ಹಣ್ಣು ಸಿಗಲೇ ಇಲ್ವಂತೆ, ಕಾಡಿನಲ್ಲೇ ಇದ್ದಾರೆ, ಒಂದು ಹಣ್ಣು ಸಿಗಲಿಲ್ವಂತೆ, ಉಪವಾಸ ಹಾಗೆ ಕೂತು ಬಿಟ್ರಂತೆ. ಆಗ ಭೀಮನನ್ನು ಕೇಳ್ತಾಳೆ, ನನಗೆ ನೇರಳೆ ಹಣ್ಣು ತಂದು ದಾನ ಕೊಡಬೇಕು ನಾನು, ಅದಕ್ಕಿಂತ ಮುಂಚೆ ಊಟ ಮಾಡಾಗಿಲ್ಲ, ತಂದು ಕೊಡಲೇಬೇಕು ಅಂತ ಕೇಳಿದಾಗ ಭೀಮಸೇನ ಹೊರಟನಂತೆ. ಹೊರಟು ಬರ್ತಾನೆ, ದೊಡ್ಡ ಹಣ್ಣು ತರ್ತಾನೆ, ಭಾರಿ ದೊಡ್ಡದು, ಆನೆ ಗಾತ್ರದ ಹಣ್ಣು ಅಂತ, ಒಂದೇ ಒಂದು ಹಣ್ಣು ತಂದು ಮುಂದಿಟ್ಟಂತೆ. ತಗೋ ನೀನು ದಾನ ಮಾಡಿ ಇನ್ನ ಊಟ ಮಾಡಬಹುದು ಅಂತ ಹೇಳಿದ ತಕ್ಷಣ ಧರ್ಮರಾಜ ಬರ್ತಾನೆ. ಆತ ತಕ್ಷಣ ಗಾಬರಿ ಆಗಿಬಿಡ್ತಂತೆ, ಈ ಸೈಜಲ್ಲಿ ಸಿಗುತ್ತೆ ನೇರಳೆ ಹಣ್ಣು ಇದು, ಒಂದು ಇದು ಭೂಲೋಕದ್ದಂತೂ ಅಲ್ಲ, ಇದು ಏನೋ ಒಂದು ಬ್ಯಾಕ್ಗ್ರೌಂಡ್ ಬೇರೆನೇ ಇರಬೇಕು ಅಂತ ಅರ್ಥ ಮಾಡ್ಕೊಂಡು ಬಿಟ್ಟು, ಸ್ವಲ್ಪ ಇರುವ ದಾನಗೇನ ಕೊಡೋದು ಬೇಡ, ಈ ಹಿನ್ನೆಲೆ ಏನು ತಮ್ಮಲ್ಲಿ ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳಿದನು ಧರ್ಮರಾಜ. ಈ ನೇರಳೆ ಹಣ್ಣಿನ ವಿಷಯ ಏನು ತಿಳ್ಕೊಳ್ಳೋಣ ಫಸ್ಟ್ ಅಂತ ಕರೆದು ಸಹದೇವನನ್ನು ಕರೆದನಂತೆ. ಸಹದೇವ ಸ್ವಲ್ಪ ನೋಡಿ ಹೇಳಿದನ ಹಣ್ಣಿನ ವಿಷಯ ಅಂತ ಹೇಳಿ. ಸಹದೇವನ ಬಗ್ಗೆ ಒಂದು ಮಾತಿದೆ ಮಹಾಭಾರತದಲ್ಲಿ, ಅವನು ತ್ರಿಕಾಲಜ್ಞಾನಿ ಅಂತ ಪ್ರಸಿದ್ಧ. ಈ ಸಹದೇವನೇ ತ್ರಿಕಾಲಜ್ಞಾನಿ, ಆದರೆ ಭೀಮಸೇನ ಸರ್ವಜ್ಞ ಪೂರ್ಣ ಪ್ರಜ್ಞ, ಅದು ಇವರಿಗೆ ಗೊತ್ತಿಲ್ಲ ಅನೇಕರಿಗೆ. ಆದರೆ ನೀ ಹೇಳು ಸ್ವಲ್ಪ ವಿಷಯ ಅಂತ ಹೇಳಿದ ತಕ್ಷಣ ಆಗಾತ ಸ್ವಲ್ಪ ಧ್ಯಾನ ಮಾಡಿ ಹೇಳಿದನಂತೆ. ಈ ಕಥೆ ಭಾರಿ ಭಾರಿ ದೊಡ್ಡ ಕಥೆ ಇದು ಒಂದು. ಇದು ಬೆಳೆದಿದ್ದು ಕಣ್ಣು ಮುನಿಗಳ ಆಶ್ರಮದಲ್ಲಿ, ಅವರಲ್ಲಿ ಜಂಬು ವೃಕ್ಷ ಇದೆ, ಈ ಹಣ್ಣು ಅದರಲ್ಲಿ ಬೆಳೆದಿದೆ. ಇದು ವಿಚಿತ್ರ ಕಥೆಯ ಹಣ್ಣಿದು, ವರ್ಷಕ್ಕೆ ಒಂದೇ ಹಣ್ಣು ಬಿಡುತ್ತೆ ಅಂತ ಹೇಳಿದ್ದಾರೆ. ವರ್ಷಕ್ಕೆ ಒಂದೇ ಹಣ್ಣು ಬಿಡೋದು, ಅಂಥ ಹಣ್ಣನ್ನು ಅವರು ಒಂದು ವರ್ಷ ಬೇರೆ ಆಹಾರ ತಗೊಳ್ಳೋದಿಲ್ಲ. ಒಂದು ವರ್ಷ ಕಣ್ಣು ಮುಚ್ಚಿ ಕೂತರು ಅಂದರೆ ಮತ್ತೆ ತೆಗೆಯೋದು, ಒಂದು ವರ್ಷನೇ ಕಣ್ಣು ತೆಗೆಯೋದವರು. ಅಷ್ಟು ಸರಿಯಾಗಿ ದೊಡ್ಡ ಹಣ್ಣು ರೆಡಿಯಾಗಿರುತ್ತೆ, ಅದನ್ನು ತೊಗೊಂಡು ತಿಂತಾರೆ, ಮತ್ತೆ ತಪಸ್ ಕಂಟಿನ್ಯೂ ಮಾಡಿರ್ತಾರೆ, ಇನ್ನೊಂದು ವರ್ಷ ಮತ್ತೆ ಕಣ್ಣು ತೆಗೆಯೋದಿಲ್ಲ ಅವರು. ಇದು ಅವರ ವ್ರತ, ಅದು ಇದ್ರ ಮೇಲೆ ಡಿಪೆಂಡ್ ಆಗಿರೋದು, ಅವರ ಜೀವನ ಪೂರ್ತಿ ಇದ್ರ ಮೇಲೆ ಇರೋದು. ಇವತ್ತು ಎಂಥ ಅನಾಹುತ ಆಗಿದೆ ಅಂದರೆ, ಇವತ್ತು ಕಣ್ಣು ತೆಗೆಯೋ ದಿವಸ ಅವರು, ಸ್ವಲ್ಪ ಹೊತ್ತಿಗೆ ಕಣ್ಣು ತೆಗೆದು ಬಿಡ್ತಾರೆ. ನಾವು ಹೋದಾಗ ಹಣ್ಣಿಲ್ಲದೆ ಹೋದರೆ ಕಷ್ಟ ಶಾಪ ಕೊಡ್ತಾರೆ, ಋಷಿ ಮುನಿಗಳೆಲ್ಲ ನಮ್ಮ ಜನ ತಿಳ್ಕೊಂಡು ಹೈಲಿ ಶಾರ್ಟ್ ಟೆಂಪರ್ಡ್ ಅಂತೇಳಿ, ಅವ್ರು ಸಿಕ್ಕಾಬಿಟ್ಟು ಬಿ ಪಿ ಇರುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಅವರಿಗೆ. ಪಾಪ, ಎಷ್ಟೋ ಋಷಿ ಮುನಿಗಳು ಸರಿಯಾದ ತಿಳುವಳಿಕೆನೇ ಇರೋದಿಲ್ಲ, ಸಿಟ್ಟು ಬಂದ್ಬಿಡುತ್ತೆ, ಶಾಪ ಕೊಟ್ಟೇ ಬಿಡ್ತಾರೆ ಅವರು. ಗತಿ ಮುದೋಯ್ತು, ಮೊದಲೇ ವನವಾಸ, ಅದೇ ವೇಳೆ ಅವ್ರು ಹೇಳ್ತಾರಲ್ಲ ಬರಗಾದಲ್ಲಿ ಅಧಿಕ ವಾಸ ಅಂತ ಹೇಳಿದಾಗೆ,